हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। मुंदे वाद्यराजरु हेळ्तारे, ताम्बूलं च मुकुन्दचर्वित लसत्ताम्बूलसिद्ध्यै पयस्तद्बिम्बोष्टसुधप्तये मृदुतनवभूषावलीं सन्दधुः। रत्यन्ते समलङ्करोतु गलिताकल्पौघमस्मत्तनुष्वित्यादीप्सितलब्धये अतिकुशलाः तामर्थयाञ्चक्रिरे। ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವಾಗ ಒಂದೊಂದಕ್ಕೂ ಒಂದೊಂದು ಬಯಕೆಯನ್ನು ಇಟ್ಟುಕೊಂಡದು ಪೂರ್ಣ ಆಗಲಿ ಅಂತ ಒಂದೊಂದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಮೆದ್ದಂಥ ಅಂದರೆ ಕೃಷ್ಣ ಸ್ವೀಕಾರ ಮಾಡಿದ ತಾಂಬೂಲ ನಮಗೆ ಸಿಗಲಿ ಅಂತ ತಾಂಬೂಲ ಕೊಟ್ಟರಂತೆ. ಅವನ ಅಧರಾಮೃತ ಪ್ರಾಪ್ತಿಗಾಗಿ ಕ್ಷೀರವನ್ನು ಸಮರ್ಪಣೆ ಮಾಡಿದರಂತೆ. ನಂತರ ಭಗವಂತ ಪ್ರತ್ಯಂತೆಯೇ ಸಮಲಂಕರೋತು, ತನ್ನ ಮೈಯಿಂದ ವಿಶೇಷವಾಗಿ ರತಿಕಾಲದಲ್ಲಿ ಏನು ಆಭರಣಗಳೆಲ್ಲ ಬೀಳುತ್ತೆ ಆ ಆಭರಣಗಳೆಲ್ಲ ಅದರಿಂದ ನಮಗೆ ಅಲಂಕಾರ ಮಾಡಲಿ ಭಗವಂತ ಅಂತ ಮಹಾಲಕ್ಷ್ಮಿಗೆ ಆಭರಣಗಳನ್ನು ಸಮರ್ಪಣೆ ಮಾಡಿದರು. ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಅತ್ಯಂತ ಅತಿಕುಶಲ ಅತ್ಯಂತ ಕುಶಲರಂತೆ ಅವರು ಅವರು ದೇವಿಗೆ ಪೂಜೆಯನ್ನು ಮಾಡಿದರು. ಒಟ್ಟಾರೆ ಇಲ್ಲಿ ವಾದಿರಾಜರ ಒಂದು ಹೃದಯ ಎಲ್ಲಿದೆ, ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು ದೇವರ ಪ್ರಸಾದ ಸಿದ್ಧಿಗಾಗಿ ಅಂತ. ತಾಯಿ ಅನುಗ್ರಹ ಆಗಬೇಕು, ತಾಯಿ ಅನುಗ್ರಹದ ಜೊತೆಗೆ ದೇವರ ಪ್ರಸಾದ ನಮಗೆ ಸಿಗಬೇಕಾದರೆ ದೇವರಿಂದ ಯಾವ ಪ್ರಸಾದ ಸಿಗಬೇಕೋ ಆ ಪದಾರ್ಥವನ್ನು ಲಕ್ಷ್ಮೀದೇವಿಯ ಮೂಲಕ ದೇವರಿಗೆ ಅರ್ಪಣೆ ಮಾಡಿದರೆ ಅದು ನಮಗೆ ಸಿಗುತ್ತೆ. ಈ ಸುಂದರವಾದ ಭಾವನೆಯನ್ನು ನಮಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ತತಃ ಸಪತ್ನ್ಯರ್ಚನ ತತ್ಪರಾಣಾಂ ವ್ರತಂ ವಿರುದ್ಧಂ ರಜಬಾಲಿಕಾನಾಂ ಸಭಗ್ನಮಾಧಾತುಮಿವಾಂಬರಾಣಿ ಜಹಾರ ಧೀರೋಂಬು ವಿಹಾರ ಕಾಲೇ. ಗೋಪಕನ್ಯರ ವ್ರತ ಅದು ಲಕ್ಷ್ಮೀದೇವಿನ ಪೂಜೆ ಮಾಡಿದ ಹೌದು. ಲಕ್ಷ್ಮೀ ಯಾರು, ಇವರು ಯಾರನ್ನು ಪತಿಯಾಗಿ ಬಯಸ್ತಾ ಇದ್ದಾರೋ ಆತನ ಹೆಂಡತಿ ಸವತಿಯಾಗಿದ್ದಾಳೆ. ಸವತಿಯ ಪೂಜಾ ವಿರುದ್ಧ, ಲೋಕ ವಿರುದ್ಧ. ಆದ್ದರಿಂದ ಅದಕ್ಕೆ ಭಂಗ ತರುವಂತೆ ಕೃಷ್ಣ ಆ ಜಲಕ್ರೀಡಾ ಸಮಯದಲ್ಲಿ ಅಂಬುಹ್ಯ ಅರಕಾಲೆ ಅವರು ಸ್ನಾನಕ್ಕಿಳಿದಾಗ ಆ ವಸ್ತ್ರಗಳನ್ನು ಅಪಹಾರ ಮಾಡಿದ. ಇಲ್ಲಿ ಹೇಳ್ತಾ ಇದ್ದಾರೆ, ಪತಿಕಾಮನಯ ಸಪತ್ನಿ ಪ್ರಾರ್ಥನಾಯ ವಿರುದ್ಧತ್ವಾದಿತಿ ಭಾವ. ಅಂದರೆ ಏನು, ಭಗವಂತನನ್ನ ಸಾಕ್ಷಾತ್ತಾಗಿ ನಾನೇ ಪತ್ನಿಯಾಗಿರ್ತೇನೆ ಎಂಬುದು ಕೂಡಲ್ಲ, ಸಾಕ್ಷಾತ್ ಪತ್ನಿ ಲಕ್ಷ್ಮಿಯೇ, ಆಕೆಯ ಸನ್ನಿಧಾನದಿಂದ ಇವರ ಸ್ಪರ್ಶ ಅಷ್ಟೇ ಹೊರತು ಇನ್ನೊಂದಿಲ್ಲ. ಆದ ಕಾರಣ ಭಗವಂತನ ಪ್ರೀತ್ಯರ್ಥವಾಗಿ ಅವರು ಲಕ್ಷ್ಮಿಯನ್ನು ಪೂಜೆ ಮಾಡಿದರು, ಭಗವಂತ ಅವರ ವಸ್ತ್ರಗಳನ್ನು ಅಪಹಾರ ಮಾಡುತ್ತಾ ಇದ್ದ. ಯಾಕೆ ಮಾಡಿದ ಅಂದರೆ ಹೇಳ್ತಾ ಇದ್ದಾರೆ, ಅವರು ಸ್ನಾನಕ್ಕಿಳಿದರು, ಸ್ನಾನಕ್ಕಿಳಿದಾಗ ಹೇಗಿಳಿದರು, ಮೈ ಮೇಲೆ ವಸ್ತ್ರವಿಲ್ಲದೆ ವಿವಸ್ತ್ರಾಹ, ವಸ್ತ್ರವಿಲ್ಲದೆ ಸ್ನಾನಕ್ಕಿಳಿದರು. ಅದರಿಂದ ಏನಾಗುತ್ತೆ, ನಮ್ಮ ಎಲ್ಲ ರಂಧ್ರಗಳಿಂದ, ನವರಂಧ್ರಗಳಿರುವುದು ಈ ಶರೀರಕ್ಕೆ, ಎಲ್ಲ ರಂಧ್ರಗಳಿಂದಲೂ ಮಲ ಹೋಗ್ತಾನೆ ಇರುತ್ತೆ. ಮಿಕ್ಕ ರಂಧ್ರಗಳಿಂದ ಹೋಗುವ ಮಲದ ವಾಸನೆಗಿಂತ ಮಲಮೂತ್ರ ಇಂದ ಏನು ವಿಶೇಷವಾದಂಥ ಇಂದ್ರಿಯಗಳಿಂದ ಬರತಕ್ಕ ಮಲ ಅದು ವಿಶೇಷ ವಾಸನಯುಕ್ತವಾದ್ದು. ಅದು ಅತ್ಯಂತ ಕನಿಷ್ಠವಾದ ಇಂದ್ರಿಯಗಳು ನಮ್ಮಲ್ಲಿ, ಅದರ ಸಾಕ್ಷಾತ್ ಸ್ಪರ್ಶ ಜಲಾಭಿಮಾನಿ ದೇವತೆಗಳಿಗೆ ಆಗಬಾರ್ದು, ಜಲಕ್ಕಾಗಬಾರ್ದು, ಅದವರಿಗೆ ಅವಮಾನ ಮಾಡಿದಂತಾಗುತ್ತೆ. ಆದ್ದರಿಂದ ಯಾರೇ ಸ್ನಾನ ಮಾಡಲಿಕ್ಕೆ ಹೋದಾಗ ಗಂಡಸರಾಗಲಿ ಹೆಂಗಸರಾಗಲಿ ವಸ್ತ್ರವಿಲ್ಲದೆ ಸ್ನಾನಕ್ಕೆ ಇಳಿಯಬಾರದು. ಇನ್ನು ಹೇಗೆ ಮಾಡಬೇಕು ಅಂದರೆ, ಗಂಡಸರು ಚಿಕ್ಕ ಮಡಿಪಂಚೆ ಅಂತ ಏನು ಚಿಕ್ಕದಾದ ಪಂಚೆ ಇರುತ್ತೆ, ಅದನ್ನು ಉಟ್ಟುಕೊಂಡು ಮಾಡಬೇಕು. ಹೆಂಗಸರಾದವರು ಒಂದು ವಸ್ತ್ರ ಅಂದರೆ ಹರಿದು ಹೋದಂಥ ಏನು ಸೀರೆ ಇತ್ಯಾದಿಗಳಿರುತ್ತೆ, ಅದನ್ನು ಕೋರಿ ಅಂತ ಕರೆಯುವ ಸಂಪ್ರದಾಯ. ಆ ಕೋರಿಯನ್ನು ಉಟ್ಟು ಸ್ನಾನ ಮಾಡುವುದು ಸಂಪ್ರದಾಯ. ಈ ಕೋರಿ ಎಂಬ ಶಬ್ದ ಇತ್ತೀಚೆಗಲ್ಲ, ಹಳೆಯ ಕಾಲದಿಂದ ಬರೆದದ್ದೇ. ಅದಕ್ಕೆ ಹೇಳ್ತಾರೆ, ವಿಜಯದಾಸರನ್ನ ಪ್ರಾರ್ಥನೆ ಮಾಡುತ್ತಾ ವೇಣುಗೋಪಾಲದಾಸರು ಹೇಳುವುದಿದೆ, ವಸ್ತ್ರಗಳ ರಾಶಿ ಬಿದ್ದಿರುವಾಗ ಕೋರಿ ಒಡೆಯುವುದು ಉಚಿತವೇ ಅಂತ ಹೇಳ್ತಾರೆ. ನಿಮ್ಮಂಥವರಿರುವಾಗ ಯಾರ್ಯಾರೋ ಕಾಲು ಹಿಡಿಯೋದು ಸರಿಯಾ? ಇನ್ನ ಗೋಪಿಕಾಸ್ತ್ರೀಯರು ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಸ್ತ್ರಗಳಿಗಾಗಿ. ಅದಕ್ಕೆ ನೀರಿಗೆ ಇಳಿದಾಗ ವಸ್ತ್ರವಿಲ್ಲದೆ ಸ್ನಾನ ಮಾಡಿದರೆ ನಮಗೆ ವಸ್ತ್ರವಿಲ್ಲದ ಜನ್ಮ ಬರುತ್ತೆ, ಅದನ್ನು ಪರಿಹಾರ ಮಾಡಲಿಕ್ಕಾಗಿ, ಆ ದೋಷವನ್ನು ಪರಿಹಾರ ಮಾಡಲಿಕ್ಕಾಗಿ ವ್ರತಕ್ಕೆ ವಿಘ್ನ ಆಗುತ್ತಾದ್ದರಿಂದ ಕೃಷ್ಣ ವ್ರತಕ್ಕೆ ಇವರು ಮಾಡುವ ವ್ರತಕ್ಕೆ ಇವರು ಮಾಡುವ ಸ್ನಾನದಿಂದಲೇನೆ ವಿಘ್ನ ಬರ್ತಾ ಇದೆ. ಅದಕ್ಕೆ ತದುತ ದೇವ ಹೇಳನ, ದೇವತೆಗಳ ಹೇಳನಾಗಿದೆ. ಆದ ಕಾರಣ ತಪ್ಪಿಸಲಿಕ್ಕೆ ಕೃಷ್ಣ ಮಾಡಿದ್ದು. ದೇಹಿ ಶಾಂಬರಮಸ್ಮದೀಯಮಬಲ ದತ್ತಂ ಕೋ ತದ್ವ ತದ್ವರ್ತತೆ ಮಧ್ಯೇ ವಃ ಪ್ರತಿಭಾತಿ ತರ್ಹಿ ನ ಕಥಂ ಸಂದೃಶ್ಯತೆ ಸ್ಮದೃಶ ಮುಗ್ಧಾಸ್ತಾರ್ಕಿಕ ಮೌಲಿ ಯುಕ್ತ ಗಲಿತಂ ತನ್ನೈವ ವಃ ಶಕ್ಯತೆ ದ್ರಷ್ಟುಂ ಚಂಚಲ ಲೋಚನೈರಿತಿ ವದನ್ ಕೃಷ್ಣಸ್ಯ ಪುಷ್ಣಾತು ಮಾಂ. ಗೋಪಿಯರೆಲ್ಲ ಕೇಳ್ತಾ ಇದ್ದಾರೆ, ಅಸ್ಮದೀಯಂ ವಸ್ತ್ರಂ ದೇಹಿ ಈಶಾ, ಹೇ ಈಶಾ ಕೃಷ್ಣ ಸ್ವಾಮಿ ಕೃಷ್ಣ ನನ್ನ ವಸ್ತ್ರವನ್ನು ಕೊಡು. ಅಲ್ಲೇ ಹೇಳ್ತಾ ಇದ್ದಾರೆ ದತ್ತಂ, ಕೃಷ್ಣ ಅಂದ ಕೊಟ್ಟೆ ನಾನು ಅಬಲಾಹ ದತ್ತಂ, ಹೇ ಅಬಲೆಯರೇ ಕೊಟ್ಟಿದ್ದೆ ನಾನು. ಗೋಪಿಯರು ಕೇಳ್ತಾ ಇದ್ದಾರೆ ಕ್ವ ತದ್ವರ್ತತೆ, ಎಲ್ಲಿದೆಯಪ್ಪ ಎಲ್ಲಿ ಕೊಟ್ಟಿ ಅವಾಗ ಹೇಳ್ತಾ ಇದ್ದಾರೆ ಕೃಷ್ಣ ಅಂತಾನೆ, ಮಧ್ಯೇವ ಪ್ರತಿಭಾತಿ, ನಿಮ್ಮ ನಡುವಿನಲ್ಲಿ ಅದು ಕಾಣಿಸ್ತಾ ಇದೆಯಲ್ಲ. ಅವಾಗ ಅವರಂತಾರೆ ಒಂದೇ ಶ್ಲೋಕದಲ್ಲಿ ಪ್ರಶ್ನೆ ಉತ್ತರ, ತರ್ಹಿ ನ ಕಥಂ ಸಂದೃಶ್ಯತೆ ಅಸ್ಮದೃಶ ಅಸ್ಮದೃಶ, ನಮ್ಮ ಕಣ್ಣಿಗಾಗಿ ಬಿಡ್ತಾ ಇಲ್ಲ ಕೃಷ್ಣ ನಮಗೆ ಕೊಟ್ಟಿದ್ರೆ. ಅವಾಗ ಹೇಳ್ತಾ ಇದ್ರೆ ಕೃಷ್ಣ ಹೇಳ್ತಾನೆ, ಹೇ ಮುಗ್ಧರೇ ಮುಗ್ಧಾಹ ತಾರ್ಕಿಕ ಮೌಲಿಯುಕ್ತ ಕಲಿತಂ ತನ್ನೈವ ವಶಕ್ಯತೆ. ತಾರ್ಕಿಕ ಶಿರೋಮಣಿಗಳ ಯುಕ್ತಿಗೂ ನಿಲುಕಲ್ಲಪ್ಪ ಅಂತರ ಅನ್ನೋ ವಿಶೇಷವಾದಂಥ ನಿಮ್ಮ ಕಣ್ಣಿಗೆ ಅದು ಕಾಣಲಿಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾರೆ, ಸ್ತ್ರೀಣಾಂ ಮಧ್ಯಸ್ಯ ಅತಿ ಸೂಕ್ಷ್ಮ್ಯಾತ್ ಅಪ್ರಕಾಶಮಾನತ್ವೇನ ಅಂಬರತ್ವ ವ್ಯಪದೇಶ. ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಸೊಂಟಕ್ಕಿದೆ ಅಂತ ಹೇಳಿದ್ರು ಕಟಿ ಮಧ್ಯ, ಅದಕ್ಕೆ ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂದ್ರೆ ನಿಮ್ಮ ಕಟ್ಟಿ ಕಾಣಿಸೋದಿಲ್ಲಲ್ಲ, ಒಳಗ್ ಹೋಗಿರುತ್ತೆ, ಅದಕ್ಕೆ ಅಲ್ಲೇ ವಸ್ತ್ರ ಇದೆ ನೋಡಿ ಅಂತ ತಮಾಷೆಯಾಗಿ ಕೃಷ್ಣ ಸಲ್ಲಾಪ ಮಾಡಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಅಂಬರ ಅಂದ್ರೆ ಏನು ಅಂದ್ರೆ ವಿಶೇಷವಾದ ಗಗನ. ಅಂಬರ ಅಂದ್ರೆ ವಸ್ತ್ರ, ಅಂಬರ ಅಂದ್ರೆ ಗಗನ. ಈ ತಾರ್ಕಿಕರು, ತಾರ್ಕಿಕರ ಯುಕ್ತಿಗೆ ಅದು ಎಟಕಿಲ್ಲ. ಅನೇನ ವ್ಯೋಮ್ನ ಸುತರಾಂ ಲೋಚನ ಅಗೋಚರತ್ವಂ ಸುತ್ಯತೆ ಅಂದರು. ಅನುಮಾನ ಅಗೋಚರಸ್ಯ ಅತೀಂದ್ರಿಯಸ್ಯ ಸಾಕ್ಷಿ ಸಿದ್ಧಸ್ಯ ಗಗನಸ್ಯ ಚಕ್ಷುಷ ದ್ರಷ್ಟುಂ ಅಶಕ್ಯತ್ವಾದಿತಿ ಭಾವ. ತರ್ಕಕ್ಕೆ ಎಟಕಲ್ಲ ಆಕಾಶ, ಅಂಬರ ಅಂದರೆ ಆಕಾಶ. ಅವರೇನಂದ್ರು, ಹಾ ಸರಿಯಾಗಿ ನೋಡ್ತಾ ಬಂದ್ರಿ, ಹೇ ಈಶಾ ದೇಹಿ ಅಂಬರಂ, ಅಂಬರವನ್ನ ಕೊಡು. ಅಲ್ಲೇನಾಗಿದೆ, ಅಂಬರ ಅಂದರೆ ವಸ್ತ್ರ ಅಂತ ಒಂದರ್ಥ, ಆಕಾಶ ಅಂತ ಒಂದರ್ಥ, ಆಕಾಶ ಅಂತ ಒಂದರ್ಥ. ಕೃಷ್ಣ ಆಕಾಶ ಅಂತ ಇಟ್ಕೊಂಡ ಅರ್ಥ ಹೇಳ್ತಾ ಇದ್ದಾನೆ. ಕೊಟ್ಟ ಇದೆಯಲ್ಲ ಆಕಾಶ, ಎಲ್ಲಿದೆ? ನಿಮ್ಮ ಸೊಂಟದಲ್ಲೇ ಇದೆ ಆಕಾಶ, ಕಾಣಿಸ್ತಾ ಇಲ್ಲ ಯಾಕೆ? ಅಯ್ಯೋ, ತಾರ್ಕಿಕರಿಗೆ ಚರ್ಚೆಯಿಂದ ಎಷ್ಟು ಅನುಮಾನ ಮಾಡಿದ್ರು ಅವ್ರು ಕಾಣಿಸ್ಲಿಲ್ಲ, ನಿಮ್ಗೆಲ್ಲಿ ಕಾಣಿಸುತ್ತದು ಅಂತ ಕೃಷ್ಣ. ಅವರು ಅಂಬಾರಾಂಬ ಶಬ್ದಕ್ಕೆ ವಸ್ತ್ರ ಅಂತ ಅರ್ಥ ಇಟ್ಟುಕೊಂಡು ಹೇಳಿದರೆ ಕೃಷ್ಣ ವಿಶೇಷವಾಗಿ ಅಲ್ಲ ಆಕಾಶ ಅಂತ ಇಟ್ಟುಕೊಂಡು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಛಲೋಕ್ತಿ ಅಂತ ಹೇಳ್ತಾ ಇದ್ದಾರೆ. ಛಲೋಕ್ತಿ ಅಂದ್ರೆ ಏನಂತ ಅರ್ಥ? ಒಂದು ಶಬ್ದವನ್ನ ಬಳಸಿ ಒಂದು ಅರ್ಥ ಇಟ್ಟುಕೊಂಡು ಬಳಸಿದಾಗ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಉತ್ತರ ಕೊಡೋದು. ಒಬ್ಬ ಸನ್ಯಾಸಿ ಬರ್ತಾ ಇದ್ದ, ರಾಜ ಸನ್ಯಾಸಿಯನ್ನ ಕೇಳಿದ, ಕುತೋ ಮುಂಡಹ, ಮುಂಡ ಅಂದ್ರೆ ವಿಶೇಷವಾಗಿ ಸನ್ಯಾಸಿ ಅಂತ, ಮುಂಡನ ಮಾಡಿಸಿಕೊಂಡವ ಮುಂಡ, ಎಲ್ಲಿಂದ ಬರ್ತಾ ಇದ್ದ ಸನ್ಯಾಸಿ ಅಂತ ಕೇಳಿದ್ದು. ಅವು ಆ ಸನ್ಯಾಸಿ ಏನು ಉತ್ತರ ಕೊಟ್ಟ ಗೊತ್ತಾ? ಎಲ್ಲಿಂದ ಮುಂಡ ಅಂದ್ರೆ ಆಗಲಾತ್ ಮುಂಡ ಅಂತ ಹೇಳ್ತಾರೆ, ಕುತ್ತಿಗೆಯ ಮೇಲ್ಭಾಗನಂದು ಮುಂಡನ ಮಾಡಿಸಿಕೊಂಡು ಬಂದೆ. ಹೌದಾ, ರಾಜ ಕೇಳಿದ್ದು ನಿಂಗೆ ಅರ್ಥ ಆಗಿಲ್ಲ? ಅರ್ಥ ಆಗಿದೆ, ರಾಜ ಕೇಳಿದ ಪ್ರಶ್ನೆ ಅರ್ಥ ಆಗಿದೆ, ಹೌದಲ್ವೋ? ಆದರೆ ಅದಕ್ಕೆ ಬೇರೊಂದು ಅರ್ಥಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಅಂತ ಕೊಟ್ಟರೆ ಅದನ್ನ ಛಲೋಕ್ತಿ ಅಂತಾರೆ. ಅವರು ಕೇಳಿದ್ದು ಗೋಪಿಕಾಸ್ತ್ರೀಯರು ವಸ್ತ್ರವನ್ನ, ಅಂಬರಾಂಬ ಶಬ್ದಕ್ಕೆ ವಸ್ತ್ರ ಅಂತ ಅರ್ಥ ಅಂತ ಕೃಷ್ಣನಿಗೂ ಗೊತ್ತು. ಆದರೆ ಆ ಅಂಬರ ಶಬ್ದಕ್ಕೆ ಬೇರೊಂದು ಅರ್ಥವನ್ನ ಇಟ್ಟುಕೊಂಡು ಉತ್ತರ ಕೊಟ್ರೆ ಅದನ್ನ ಛಲೋಕ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜಲ ಅಂದರೆ ಶಾಸ್ತ್ರ ಜಲದಂತೆ, ಅದರಲ್ಲಿ ಜಲವಿಹಾರ ಅಂದರೆ ಅಧ್ಯಯನ ರೂಪವಾದಂಥ ಜಲಕ್ರೀಡೆ ಶಾಸ್ತ್ರಾಧ್ಯಯನ. ಇದರಲ್ಲಿ ವಿಶೇಷವಾಗಿ ವಸ್ತ್ರವಿಲ್ಲದ ಜಲಕ್ರೀಡಾ ಅಂದರೆ ಯಾರು ಅಂದರೆ ಪ್ರಾಣದೇವರೇ ವಸ್ತ್ರ. ಮಧ್ವಶಾಸ್ತ್ರ ಆಚಾರ್ಯರ ಅನುಕೂಲವಲ್ಲದೇ ಇರತಕ್ಕಂಥ ಆಚಾರ ಶಾಸ್ತ್ರಾಧ್ಯಯನ ನಿಷಿದ್ಧ ಎಂಬುದನ್ನ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ ಇಲ್ಲಿ. ಇನ್ನ ಮುಂದೆ ಹೇಳ್ತಾರೆ, ತತಕ್ರಮೇಣ ಕುರಿತಾಂಗಜಾತ ನಿರೀಕ್ಷತಾಶ್ಚಂಚಲ ಲೋಚನಾಂತಾಃ ಪ್ರಸಂಗ ಯೋಗ್ಯಾಃ ಇತಿ ತರ್ಕಯನ್ ಸಮುದೌ ದದಾ ತದೌ ಮುದದೌ ಮುದಾ ತದ್ವಸನಾನಿ ಮಾನಿ. ನಂತರ ಅವರೆಲ್ಲರೂ ಕೂಡ ಆ ಕೃಷ್ಣನ ಹೇಳ್ತಾ ಇದ್ದಾರೆ, ತತಕ್ರಮೇಣ ಅಂಕುರಿತಾಂಗಜಾತ ನಿರೀಕ್ಷತ ಚಂಚಲ ಲೋಚನ ಅಂತ. ಅವರಲ್ಲಿ ಕಾಮ ಹುಟ್ಟಿತು, ಕಾಮನಿಗೆ ಅವರು ತಾಯಂದಿರಾದರು. ಅಂದರೆ ಕೃಷ್ಣನನ್ನು ನೋಡಿ ಅವರಿಗೆಲ್ಲ ಮನಸ್ಸು ವಶ ಆದಾಗ ಕೃಷ್ಣ ನೋಡಿದ, ತನ್ನ ಸಂಘಕ್ಕೆ ಅರ್ಹರು ಅಂತ ತಿಳಿದುಕೊಂಡು ಸ್ವಾಭಿಮಾನಿಯಾದ ಕೃಷ್ಣ ಅವರಿಗೆ ಸಂತೋಷದಿಂದ ವಸ್ತ್ರಗಳನ್ನು ಕೊಟ್ಟ. ಅಂದರೆ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ, ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಜಾಸ್ತಿ ಆಗ್ತಾ ಬಂತು. ಅಷ್ಟೇ ಅಲ್ಲ, ಇಲ್ಲೊಂದು ವಿಚಾರ ವಾದಿರಾಜರು ಹೇಳತಕ್ಕಂಥ ಅದ್ಭುತವಾದ ವಿಚಾರ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ಮೊದಲು ಮೊದಲು ನೋಡಿದ್ದು ಕೃಷ್ಣನನ್ನ ಒಬ್ಬ ಪುರುಷ, ನಂತರ ನಂತರ ಅವರಿಗೆ ಆ ಹಿಂದಿನ ತಪಸ್ಸಿನ ಪ್ರಭಾವದಿಂದ ಕೃಷ್ಣ ಕೊಟ್ಟದ್ದು ಹೇಗೆ ಅಂದರೆ ಇವನ ಒಳಗೇ ಇರತಕ್ಕಂಥ ಪುರುಷ ಇವನಿಗೆ ಗೊತ್ತಿಲ್ಲದ್ದೇ. ಅದಕ್ಕೆ ಕೃಷ್ಣ ನಮಸ್ಕಾರ ಮಾಡಿ ಅಂದ. ವಸ್ತ್ರವಿಲ್ಲದೆ ಕೈ ಎತ್ತಿ ನಮಸ್ಕಾರ ಮಾಡಿದರೆ ಎಲ್ಲ ಕಾಣುತ್ತಲ್ವ. ಅದಕ್ಕೆ ಅವರು ಒಂದು ಕೈಯಿಂದ ಮೈಯನ್ನು ಮುಚ್ಚಿಕೊಂಡು ಒಂದು ಕೈಯಿಂದ ನಮಸ್ಕಾರ ಮಾಡಿದರೆ, ಒಂದು ಕೈಯಿಂದ ಮಾಡಿದರೆ ದೇವರಿಗೆ ನಮಸ್ಕಾರ ಕೈ ಕತ್ತರಿಸ್ತಾರೆ ಅಂತ ಹೇಳಿದಾಗ ಎರಡೂ ಕೈ ಎತ್ತಲಿಕ್ಕೆ ದಾಕ್ಷಿಣ್ಯ ಬಂದು ಆಗ ಅವರಿಗೆ ಸ್ಫೂರ್ತಿ ಆಗುತ್ತೆ. ಇವ ಯಾರೋ ಅಲ್ಲ ನಾರಾಯಣ, ಇವ ಇಲ್ಲದ ಜಾಗವೆಲ್ಲಿ ಅಂತ ಅರ್ಥ ಆದಾಗ ಇವನಿಗೆ ಈ ಕಾಮನೆಗಳೇ ಇಲ್ಲ ಎಂಬುದು ಅವರ ತಲೆಗೆ ಬಂತು. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ, ಭಗವಂತನಿಗಾಗಿ ತಪಸ್ಸು ಮಾಡಿದವರಿವರೆಲ್ಲ. ಆದ್ದರಿಂದ ಸಹಜವಾದ ಜ್ಞಾನ ಕೂತಿದೆ, ಅದು ಪ್ರಕಟ ಆಯಿತು. ಅದಕ್ಕೆ ದೇವರಿಗೆ ಕೈ ಜೋಡಿಸಿದ, ಸ್ವಾಮಿ ಅಪರಾಧ ಆಯಿತು, ನೀನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ನಾವು ಈ ಥರ ಮಾಡಿದಿವಯ್ಯಾ ಅಂತ ಹೇಳಿದ ಕೂಡಲೇ ಕೃಷ್ಣ ಅವರಲ್ಲಿ ಈ ಜ್ಞಾನ ಪ್ರಕಟ ಆಗಲಿಕ್ಕೆ ಕಾರಣವಾದ ಲಕ್ಷ್ಮೀದೇವಿ ಸನ್ನಿಧಾನವನ್ನು ನೋಡಿ ಅವರ ವಸ್ತ್ರಗಳವರಿಗೆ ಕೊಟ್ಟು ಹೊರಟು ಹೋಗ್ತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ ವಿಷಯ, ತನ್ನ ಅಂಗದಿಂದ ಹುಟ್ಟಿರತಕ್ಕಂಥವ ಯಾರು ಕಾಮ, ಕಾಮ ಅವರಲ್ಲಿ ಮೂಡತಾ ಇದ್ದಾನೆ ಅಂದರೆ ಇಲ್ಲಿ ಅರ್ಥ ಏನು ಹೇಳ್ತಾ ಇದ್ದಾರೆ, ರಮಾದೇವಿಯ ಸನ್ನಿಧಾನ ಬರ್ತಾ ಇದೆ. ಹೇಳ್ತಾ ಇದ್ದಾರೆ ಅಂಗಜಾತ ಅಂದ್ರು, ಅಂಗಜಾತ ಯಾರು ಕಾಮ. ಹೌದು ಸತ್ಯ, ವಾದಿರಾದರ ಮಾತು. ಅವರಲ್ಲಿ ಕ್ರಮವಾಗಿ ದೇವರ ಬಗ್ಗೆ ಕಾಮನೆ ಬಂತು ಅಂತ ಒಂದರ್ಥ ಸತ್ಯ. ಆದರೆ ಸರಿಯಾಗಿ ನೋಡಿದರೆ ವಾದಿರಾದರ ದೃಷ್ಟಿ ಅಂಗದಿಂದ ಹುಟ್ಟಿದವರು ಯಾರು ದೇವರಿಗೆ? ಅಂದರೆ ಪ್ರಾಣಾದ್ವಾಯುರಜಾಯತ, ಪ್ರಾಣದಿಂದ ಹುಟ್ಟಿದವರು ವಾಯುದೇವರು. ಅದಕ್ಕೆ ಅವರಲ್ಲಿ ಕ್ರಮೇಣ ಅಂಕುರಿತ ಅಂಗಜಾತಃ, ಅಂದರೆ ಅಂಗಜಾತ ಅವರಲ್ಲಿ ಅಂಕುರಿತ, ಅಂದರೆ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಜ್ಞಾನವಂತವರಿಗೆ. ಜ್ಞಾನ ಬಂದದ್ದಕ್ಕೆ ಭಗವಂತ ನೋಡಿದ, ಓಹೋ ಇವರೆಲ್ಲರೂ ಕೂಡ ವಿಶೇಷವಾಗಿ ಜ್ಞಾನ ಬಂದಿದೆ, ನನ್ನ ಸಂಘಕ್ಕೆ ಯೋಗ್ಯರಿವರು. ಯಾಕೆ? ಜ್ಞಾನ ಬಂದದ್ದಕ್ಕೆ ಸಂಘಕ್ಕೆ ಯೋಗ್ಯರಾದರು. ವಾಯುದೇವರ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ ಬಂದಿದೆ ಅಂತ ಅವರ ವಸ್ತ್ರಗಳನ್ನು ಅವರಿಗೆ ಕೃಷ್ಣ ಕೊಟ್ಟು ಬಿಡ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ತಥೋ ವನೆ ಸಂಚರಣಾದ ಅತಿಶ್ರಾಂತ ಕದಾಚನ ಅನ್ನಾರ್ಥಿನೋ ಯಯುರ್ಗೋಪಾಹ ಪೂರ್ಣಾಂ ಯಜ್ಞ ಸಭಾಂ ದ್ವಿಜೈ. ಅನಂತರದಲ್ಲಿ ವನೇ ಸಂಚರಣಾತ್ ಅತಿಶ್ರಾಂತಾಹ ಗೋಪಾಹ, ಆ ಗೋಪ ಬಾಲಕರೆಲ್ಲ ವನದಲ್ಲಿ ತಿರುಗಾಡೋದರಿಂದ ತುಂಬಾ ಸುಸ್ತಾಗಿ ಒಂದು ಸಲ ಅನ್ನಾರ್ಥಿನಃ ಅನ್ನ ಬೇಕು ಅಂತ ಹಸಿವೆಯಿಂದ ಗೋಪಾಹ ಪೂರ್ಣಾಂ ದ್ವಿಜೈಹಿ ಯಜ್ಞ ಸಭಾಂ ಯಯುಹು, ಬ್ರಾಹ್ಮಣರಿಂದ ತುಂಬಿರತಕ್ಕಂಥ ಯಜ್ಞ ಸಭೆಗೆ ಅವರು ಹೋಗ್ತಾ ಇದ್ದಾರೆ. ಕ್ಷುತ್ಪೀಡಿತಾಪಿ ಪರಮಾನುಗ ಮಂಡಳಿ ಸಾ ಕೃಷ್ಣಾಯ ಭೋಜ್ಯಮಿತಿ ವಿಪ್ರಜಯಂ ಜಯಾಚೇ. ಯುಕ್ತಂ ಹಿ ತನ್ಮುರ ರಿಪೋರನುಗ ವಿರಾಗಾಹ ಯತ್ನಂ ಕದಾಚಿದಪಿ ನ ಸ್ವಕೃತೆ ಪ್ರಕುರ್ಯು. ಅದೆಂಥ ಇದು ಹೇಳ್ತಾ ಇದ್ದಾರೆ, ತುಂಬ ಹಸಿವಿದೆ ಆ ಗೋಪರಿಗೆ. ಚಿಕ್ಕ ಹುಡುಗರೇ ಎಲ್ಲರೂ ಹೋಗಿದ್ದಾರೆ, ಕೇಳುವ ಕಾಲಕ್ಕೆ ಹೇಗೆ ಕೇಳಿದ್ರು ಅಂದರೆ ಕೃಷ್ಣನಿಗೆ ಭೋಜನ ಬೇಕು. ಅಲ್ಲ ತಿನ್ನೋದು ನೀವು, ಕೃಷ್ಣನಿಗೆ ಭೋಜನ ಅಂದರೆ ಕೃಷ್ಣ ಹೊರಗೋ ಇದ್ದಾನೆ ಒಳಗೋ ಇದ್ದಾನೆ, ನಮ್ಮೊಳಗಿರತಕ್ಕ ಕೃಷ್ಣನಿಗೆ ಭೋಜನ ಕೊಡಿ. ಅದೆಂಥ ಇದು? ಅದಕ್ಕೆ ಹೇಳ್ತಾ ಇದ್ದಾರೆ ಕೃಷ್ಣನ ಅನುಯಾಯಿಗಳು ಕ್ಷುತ್ಪೀಡಿತಾಪಿ ಪರಮಾನುಗ ಮಂಡಲಿ, ಪರಮ ಅನುಗ ಮಂಡಲಿ, ಪರಮ ಯಾರು? ಭಗವಂತ. ಅವನನ್ನು ಅನುಸರಿಸತಕ್ಕಂಥ ಮಂಡಳಿ ಇದು. ಕೃಷ್ಣಾಯ ಭೋಜ್ಯಮಿತಿ ವಿಪ್ರಜಯಂ ಯಯಾಚೆ, ಆ ವಿಪ್ರರ ಗುಂಪನ್ನು ಕೃಷ್ಣನಿಗೆ ಭೋಜನ ಕೊಡಿ ಅಂತ ಕೇಳಿಕೊಂಡ್ರು. ಅದು ಸರಿಯಾಗಿಯೇ ಇತ್ತು. ಯಾಕೆ? ತನ್ ಮುರರಿಪೋರನುಗಾಹ ವಿರಾಗಾಹ ಯುಕ್ತಂ ಹಿ ಆ ಭಗವಂತ ಮುರರಿ ಮುರ ನಾಮಕ ದೈತ್ಯರ ಸಂಹಾರ ಮಾಡಿದಂಥ ಕೃಷ್ಣನ ಅನುಚರರಾದಂಥ ಅವರಿಗೆ ಅದು ಸರಿಯಾಯಿತು. ವಿರಕ್ತರಾದವರು ಎಂದಿಗೂ ಕೂಡ ತಮಗೋಸ್ಕರ ಊಟಕ್ಕೆ ಅಂತ ಪ್ರಯತ್ನ ಮಾಡಲ್ಲ, ತಮ್ಮೊಳಗಿರೋ ಭಗವಂತನ ಪೂಜೆಗಾಗಿ ಸ್ವೀಕಾರ ಮಾಡುತ್ತಾರೆ. ಇದೆಂಥ ರುಕ್ಮಿಣೇಶ ವಿಜಯ ಅಂದರೆ ಇದು ಕೇವಲ ಒಂದು ಏನೋ ಈ ಸಾಹಿತ್ಯ ಜ್ಞಾನಕ್ಕಾಗಿ ಅಧ್ಯಯನ ಮಾಡತಕ್ಕ ಗ್ರಂಥ ಅಲ್ಲ, ಅತ್ಯದ್ಭುತವಾಗಿರತಕ್ಕಂಥ ಅಧ್ಯಾತ್ಮ ವಿದ್ಯೆ ಇದು. ಹಯಗ್ರೀವ ವಿದ್ಯಾ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಒಳಗಿರತಕ್ಕ ಭಗವಂತನಿಗೆ ಭೋಜನ ಅಂತ ನಾವು ಭೋಜನ ಮಾಡಬೇಕು ಅಷ್ಟೇ ಹೊರತು ನಮಗಾಗಿ ನಾವು ಭೋಜನ ಮಾಡಬಾರದು. ನಮ್ಮೊಳಗಿರುವ ದೇವರಿಗೆ ನೈವೇದ್ಯ, ಇದನ್ನೇ ಬಿಂಬ ಪೂಜನ ಅಂತ ವಿಶೇಷವಾಗಿ ನಮ್ಮ ಅರಣ್ಯಕಾಚಾರ ಹೇಳ್ತಾರೆ ಅಧ್ಯಾತ್ಮದ ತರಂಗನೆಯಲ್ಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಂದರೆ ಇಲ್ಲಿ ನಮಗೆಷ್ಟೇ ಹಸಿವೆ ಆಗಿರಲಿ ಏನೇ ಆಗಿರಲಿ, ಅಡಿಗೆ ಮಾಡೋ ಕಾಲಕ್ಕೂ ಪ್ರತಿಯೊಂದು ಕಾಲಕ್ಕೂ ದೇವರಿಗೆ ದೇವರಿಗೆ ಅಂತ ಮಾಡಿದರೆ ಅದು ದೊಡ್ಡ ಯಜ್ಞ. ಸ್ವೀಯ ಕ್ರಿಯಾ ಭಂಗ ಭಯೇನ ವಿಪ್ರಾಹ ಶ್ರೇಯಸ್ಕೃತೇ ಹಸ್ನಾತಿ ಮುಖಸ್ಮದೀಯ ಇತ್ತಂ ವಿದಿತ್ವೇತಿ ಮಮ ಪ್ರತರ್ಕ. ಇನ್ನ ಬ್ರಾಹ್ಮಣರು ಇವರೆಲ್ಲರದ್ದು ಹಾಗೆ ಬೇಡಿದ್ರು ಕೂಡ ಕೃಷ್ಣನಿಗೆ ಅನ್ನ ಕೊಡದೆ ಅಪಚಾರ ಮಾಡಿದ್ರವರು. ನಂತರ ತಾವು ಮಾಡಿದ್ದಕ್ಕೆ ತುಂಬ ದುಃಖಪಟ್ಟರು. ಸಾತ್ವಿಕ ಚೇತನ್ರವರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಹಿ ಅಷ್ಟತಃ ಕ್ಷುತ್ಪೀಡಾ ಭವತಿ ಇತಿ ಭಾವೇನ ಅನ್ನಂ ನದದುಹು ಇತ್ಯರ್ಥ. ವಿಶೇಷವಾಗಿ ಶ್ರೇಯಸ್ಸು ಕೊಡುವಂತಹ ಕೃಷ್ಣನಿಗೆ ಅನ್ನವನ್ನು ಕೊಟ್ಟಿಲ್ಲಂತೆ. ಯಾಕೆ? ತಮ್ಮ ಕಾರ್ಯಕ್ಕೆ ಭಂಗ ಬರುತ್ತೆ. ಕಾರ್ಯಕ್ಕೆ ಸ್ವೀಯಕ್ರಿಯ ಭಂಗ ಭಯೇನ, ತಮ್ಮ ಕೆಲಸಕ್ಕೆ ವಿಶೇಷವಾಗಿ ವಿಶೇಷ ತೊಂದರೆ ಆಗುತ್ತೆ. ಯಾವ ರೀತಿಯಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಕೊನೆಯಲ್ಲಿ ಬರುತ್ತೆ. ಕಂಸ ಭಯಾತ್, ಕಂಸ ನಮಗೆ ತೊಂದರೆ ಕೊಡುತ್ತಾನೆ, ನಮ್ಮ ಯಜ್ಞ ಭಂಗ ಆಗಿಬಿಡ ಭಯದಿಂದ. ಸ್ವೀಯ ಕ್ರಿಯಾ ಭಂಗ ಭಯೇನ, ತಮ್ಮ ಕ್ರಿಯಾ ಭಂಗ ಆಗಿಬಿಡುತ್ತೆ. ಕೃಷ್ಣನಿಗೆ ಸಹಾಯ ಮಾಡಿದರೆ, ಕೃಷ್ಣನಿಗೆ ಅನ್ನ ಕೊಟ್ಟರೆ ಕಂಸ ಸಿಟ್ಟಾಗ್ತಾನೆ ಅಂತ ಹೇಳಿ ಅವರು ತಮಗೆ ಒಳ್ಳೆದು ಮಾಡತಕ್ಕಂಥ ಕೃಷ್ಣನಿಗೆ ಅನ್ನ ಕೊಡಲಿಲ್ಲ. ಕಂಸನಿಂದ ತಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಕೃಷ್ಣನಿಗೆ ಅನ್ನವನ್ನು ಕೊಡಲಿಲ್ಲ ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇಗಿದ್ರೂ ಭಗವಂತ ಭೃತ್ಯೈ ಸಹ ಅಶ್ನಾತಿ ಮಖೇ ಅಸ್ಮದೀಯ ಇತ್ತಂ ವಿದಿತ್ವೇತಿ ಮಮ ಪ್ರತರ್ಕ. ಅಸ್ಮದೀಯಂ ಅನ್ನಂ ಭೃತ್ಯೈಸ್ನಃ ಅಶ್ನಾತಿ, ಹೇಗೂ ಯಜ್ಞದಲ್ಲಿ ಅವನೇ ಇದ್ದಾನೆ, ಅವನ ಭೃತ್ಯರ ಜೊತೆಗೆ ಆ ಯಜ್ಞದಲ್ಲಿ ಅಲ್ಲಿ ಅವನೇ ಸ್ವೀಕಾರ ಮಾಡುತ್ತಾನೆ. ಅಂದರೆ ಹೊರಗೂ ಇದ್ದಾನೆ, ಅಲ್ಲಿ ಭೃತ್ಯರಿದ್ದಾರೆ, ಅವನೇ ಯಜ್ಞದಲ್ಲಿ ನಿಂತಿದ್ದಾನೆ, ಅವನ ಭೃತ್ಯರು ಇಲ್ಲೇ ಇದ್ದಾರೆ, ಇಲ್ಲೇ ಊಟ ಮಾಡುತ್ತಾರಲ್ಲ, ಮತ್ತ್ಯಾಕೆ ಅಂತ ಕೊಟ್ಟಿಲ್ಲ. ಹಾಗೆ ಮಾಡಿದ್ರು ಅಂತ ನಾನು ಅಂದುಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾ ಇದ್ದಾರೆ, ಇವರು ಮೊದಲು ಕೊಡಲಿಲ್ಲ, ನಂತರ ಅಯ್ಯೋ ಕೊಟ್ಟಿಲ್ಲಲ್ಲ ಅನ್ನೋ ದುಃಖಪಟ್ಟರು. ಇವರು ಒಳ್ಳೆ ಜೀವರಾಶಿಗಳೇ ಅಂತ ವಾದ್ಯರಾದರೂ ಅವರ ಕುರಿತು ಹೇಳತಕ್ಕಂಥದ್ದು ಈ ಕ್ಷಮಾಗುಣ ಅತ್ಯಂತ ದುರ್ಲಭ. ಅದಕ್ಕೆ ವಾದ್ಯರಾದರೂ ಅಂಥ ಕ್ಷಮಾಪರರು. ಸ್ವಪ್ನವೃಂದಾವನ ಆಖ್ಯಾನ ತಗೊಂಡ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರು ಕ್ಷಮಾಪರತ್ವವನ್ನೇ ಸಮರ್ಥನ ಮಾಡುತ್ತದೆ. ಆ ರೀತಿಯಲ್ಲಿ ಹೇಗೋ ಕೃಷ್ಣ ಇಲ್ಲಿ ಯಜ್ಞದಲ್ಲಿ ಸ್ವೀಕಾರ ಮಾಡ್ತಾನಲ್ಲ ಅಂತ ಅಲ್ಲಿ ಕೊಟ್ಟಿಲ್ಲ ಅಂತ ಉತ್ಪ್ರೇಕ್ಷ ಮಾಡ್ತಾ ಇದ್ದಾರೆ ಇಲ್ಲಿ. ಆದರೆ ಸಹಜವಾಗಿ ಕೊಟ್ಟಿಲ್ಲ, ಆ ಕೊಡದೇ ಇದ್ದದಕ್ಕೆ ನಂತರ ದುಃಖಪಟ್ಟರವರು. ಮುಂದೆ ಹೇಳ್ತಾ ಇದ್ದಾರೆ, ವಿಪ್ರಾಂಗಣ ಸ್ವಪ್ರಭವೇ ಪ್ರಕೃಷ್ಟ ಪ್ರತ್ಯರ್ಪ್ಯ ಸರ್ಪಿ ದಧಿಪಾಯ ಸಾಧಿ ಮುಕ್ತಿಂ ಕರಸ್ಥಾಂ ಕಿಲತಾ ಬಿತೇನು ಪುಂಸ್ವೇನ ಕಿಂ ಪುರುಷ ಮೌಲಿ ಭಾಜಾಂ. ವಿಪ್ರಾಂಗಣ ಸ್ವಪ್ರಭವೇ ಪ್ರಕೃಷ್ಟ, ತಮ್ಮ ಸ್ವಾಮಿಯಾಗಿರ್ತಕ್ಕಂಥ ಕೃಷ್ಣನಿಗೆ ಸಂತೋಷದಿಂದ ಇಬ್ಬರ ಪತ್ನಿಯರೆಲ್ಲ ಪ್ರತ್ಯರ್ಪ್ಯ ಪೂರ್ಣವಾಗಿ ಅರ್ಪಣೆ ಮಾಡಿದ್ರಂತೆ. ಏನೇನು? ಸರ್ಪಿ ಸರ್ಪಿಹಿ ದಧಿಪಾಯಸಾದಿ, ಸರ್ಪಿರ್ ದಧಿಪಾಯಸಾದಿ, ತುಪ್ಪ ಮೊಸರು ಪಾಯಸ ಮೊದಲಾದ ಭಕ್ಷ್ಯಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಮುಕ್ತಿಂ ಕರಸ್ಥಾಂ ಕಿಲತಾ ವಿತೇನು ಮುಕ್ತಿಯನ್ನ ಕೈಯಲ್ಲಿ ತಗೊಂಡ್ಬಿಟ್ರಪ್ಪ. ಅದಕ್ಕಂದ್ರು ಪುಂಸ್ತ್ವೇನ ಕೆಂಪು ಪುರುಷ ಮೌಲಿ ಭಾಜಾಂ, ಪುರುಷ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತನ ಭಕ್ತರಾದವರಿಗೆ ಅವರು ಗಂಡಸರಾದ್ರೇನು, ಗಂಡಸರೇ ಆಗಬೇಕು ಅಂತೇನಿದೆ, ಹೆಂಗಸರು ವಿಶೇಷವಾಗಿ ಅವನ ಪುರುಷ ಪುರುಷ ಶಬ್ದವನ್ನು ಹಾಕ್ತಾ ಇದ್ದಾರೆ. ಈ ಪುರುಷ ಶಬ್ದ ಪುರುಷ ಕಾಲರೂಪೈಹಿ ಅಂತ ಭಾಗವತದಲ್ಲಿ ಪ್ರಯೋಗ. ಅಂದರೆ ಜೀವರಾಶಿಗಳ ಹೃದಯದಲ್ಲಿರತಕ್ಕಂಥ ಬಿಂಬಮೂರ್ತಿಗೆ ಪುರುಷ ಅಂತ ಹೆಸರು. ಪುರುಷ ಮೌಲಿ ಭಾಜ ಅಂದರೆ ವಿಶೇಷವಾದ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತನ ಭಕ್ತರಾದವರಿಗೆ ಗಂಡಸು ಹೆಂಗಸು ಅಂತ ಏನಾಗಬೇಕಾಗಿದೆಯಪ್ಪ. ದೇವರ ಆರಾಧನೆ ಮಾಡಿದರು, ಅದ್ಭುತವಾದ ದೇವರ ಅನುಗ್ರಹ ಪಡೆದರು, ಮೋಕ್ಷವನ್ನೇ ಕರಗತ ಮಾಡಿಕೊಂಡ್ರವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮೋಕ್ಷಕ್ಕೆ ಭಕ್ತಿ ಪ್ರಧಾನ ಅಷ್ಟೇ ಹೊರತು ಗಂಡಸರಾಗಿರೋದು ಹೆಂಗಸರಾಗಿರೋದು ಇದು ಮುಖ್ಯ ಅಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸವಿಪ್ರಪತ್ನ್ಯರ್ಪಿತ ಭಕ್ತ ಭುಕ್ತಿಯ ವಿಭುಸ್ತಮಾಸಕ್ತಮನಾಯುವೇಂದ್ರಂ ಅಭುಂಕ್ತ ಭೋಜ್ಯಂ ಗತಭೀರ್ಗಿರೀಂದ್ರ ಪಪುಸ್ವೀಯ ಸ್ವಕೀಯ ಅರ್ಪಿತಮಪ್ರತೀತ. ಸವಿಪ್ರಪತ್ನ್ಯರ್ಪಿತ ಭಕ್ತ ಭುಕ್ತಿಯ ಭಕ್ತರು ಕೊಟ್ಟಂಥ ವಿಪ್ರಪತ್ನಿಯರು ಕೊಟ್ಟಂಥ ಅನ್ನವನ್ನು ಸ್ವೀಕಾರ ಮಾಡಿ ವಿಭು ಸಮಾಸಕ್ತ ಮನ ಇವ ಅದರಿಂದ ವಿಶೇಷ ಆಸಕ್ತನಾದನೇನೋ ಎಂಬ ರೀತಿಯಲ್ಲಿ ಭಗವಂತ ಏನು ಮಾಡಿದ. ಅಭುಂಕ್ತ ಭೋಜ್ಯಂ ಗತಭೀಹಿ ಗಿರೀಂದ್ರ ಬಪುಹು, ಒಂದೇ ಶ್ಲೋಕದಲ್ಲಿ ಇದನ್ನು ಸಂಗ್ರಹ ಮಾಡ್ತಾರೆ. ಮತ್ತು ಇಂದ್ರದೇವರ ಯಾಗವನ್ನು ಮಾಡಲಿಕ್ಕೆ ಹೋದರೆ ನಿಲ್ಲಿಸಿ ಬೆಟ್ಟಕ್ಕೆ ಪೂಜಾ ಮಾಡಬೇಕು ಅಂತ ಹೇಳಿ ಬೆಟ್ಟದ ಆಕಾರದಲ್ಲಿ ಗಿರೀಂದ್ರ ಬಪುಹು ಬೆಟ್ಟದ ಆಕಾರದಲ್ಲಿ ತಾನೇ ನಿಂತು ತನ್ನವರು ಸಮರ್ಪಣೆ ಮಾಡಿದಂಥ ಅನ್ನವನ್ನು ಸ್ವೀಕಾರ ಮಾಡಿದ. ಇಲ್ಲಿ ಏನು ಹೇಳಿದರು, ಆ ವಿಪ್ರ ಪತ್ನಿಯರು ಕೊಟ್ಟನ್ನ ಭೋಜನ ಮಾಡಿದ ಕೃಷ್ಣ ಇದು ಚೆನ್ನಾಗಿದೆ ಅಂತ ತಿಳ್ಕೊಂಡು ತನ್ನವರು ಕೊಟ್ಟದ್ದನ್ನು ಅದಕ್ಕೆ ಅಭ್ಯಾಸ ಪಟ್ಟವನಾಗಿ ತನ್ನವರು ಕೊಟ್ಟ ಅನ್ನವನ್ನು ತಾನು ಸ್ವೀಕಾರ ಮಾಡಿದ ಅಂತ ಹೇಳಿ ಹೇಳ್ತಾರೆ. ಸ್ವಕೀಯ ಅರ್ಪಿತಂ ಅಪ್ರತೀತಃ, ಬೆಟ್ಟದ ಆಕಾರದಲ್ಲಿ ಇದ್ದುಕೊಂಡು ತಾನೇ ಸ್ವೀಕಾರ ಮಾಡಿದ, ಯಾರಿಗೂ ಕಾಣಿಸಲಿಲ್ಲ, ವಿಶೇಷವಾಗಿ ಅದೃಶ್ಯನಾಗಿ ಸ್ವೀಕಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ, ಯಜನಾಂತೆ ತದನ್ನಂ ತು ತತ್ಪಯೋ ದಧಿಚೋತ್ತಮಂ ಮಾಂಸಂ ಚ ಮಾಯಯ ಕೃಷ್ಣೋ ಗಿರಿರ್ ಭೂತ್ವಾ ಸಮಶ್ನುತೆ. ಕೃಷ್ಣ ಪರ್ವತಾಕಾರದಲ್ಲಿ ಇದ್ದುಕೊಂಡು ಎಲ್ಲವನ್ನು ಸ್ವೀಕಾರ ಮಾಡಿದಂತೆ. ತಂ ಗೋಪಾಹ ಪರ್ವತಾಕಾರಂ ದಿವ್ಯಸ್ರಗನು ಲೇಪನಂ ಗಿರಿಮೂರ್ಧಿಶ್ರಿತಂ ದೃಷ್ಟ್ವಾ ಕೃಷ್ಣಂ ಜಗ್ಮ ಪ್ರಧಾನತಃ. ಅವರೆಲ್ಲರೂ ನೋಡ್ತಾ ಇದ್ದಾರೆ ಈ ಬೆಟ್ಟ ಇಲ್ಲಿ ತಿಂಬತ್ತೆ ಅಂತ. ಗೋಪ ಬಾಲಕರೆಲ್ಲ ಬೆಟ್ಟದ ಆಕಾರದಲ್ಲಿ ಇದ್ದುಕೊಂಡು ಏನು ತಾವು ಕೊಟ್ಟಂತಹ ಪುಷ್ಪಾದಿಗಳನ್ನು ಹಾರವನ್ನು ಹಾಕ್ಕೊಂಡು ಭೋಜನ ಮಾಡತಕ್ಕಂಥ ರೂಪವನ್ನು ನೋಡಿ ಕೃಷ್ಣನ್ ಹೇಳಿದ್ರು, ನೋಡು ಕೃಷ್ಣ ನೀನು ಹೇಳಿದ ಸರಿ ಬೆಟ್ಟವೇ ತಿಂತಾ ಇದ್ದು ನೋಡು ಅಂದರೆ ಆ ಬೆಟ್ಟದ ಆಕಾರದಲ್ಲಿ ಸ್ವಾಮಿಯೇ ಸ್ವೀಕಾರ ಮಾಡಿದ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನದ್ದನ್ನು ನಾಳೆ ನೋಡೋಣ.